ಜಯತಿ ಹರೇರ ಚಿಂತ್ಯ ಸರ್ವದೇವೈಕ ವಂದ್ಯ ಪರಮ ಗುರು ರಭಿಷ್ಟ ವಾಪ್ತಿದ ಸಜ್ಜನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷ ಸರಸಿಜ ನಯನೋಸೌ ಶ್ರೀಪತಿರ್ ಮಾನದೋನಃ ಜ್ಯೇಷ್ಠಜೋ ಅಖಂಡ ಗುಣೋರು ಮಂಡಲ ಸದೋದಿತೋ ಜ್ಞಾನಮರೀಚಿ ಮಾಲಿ ಸ್ವಭಕ್ತ ಹಾರ್ದೋಚ್ಯ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜ್ಯೇಷ್ಠಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶಿ ಚಂದ್ರಮಃ ಜ್ಯೇಷ್ಠ ಸಂಖ್ಯೋರ್ ಬಲಾಂಬಪೂರೋ ಗುಣೋಚ ರತ್ನಾಕರಾತ್ಮ ವೈಭವ ಸದಾ ಸದಾತ್ಮಜ್ಞ ನದೀ ವಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ ಯದಿ ತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ಸದಾಸು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ ಭಕ್ತರಿದ ನಾದರದಿ ಕೇಳುವುದು ಆದರದಿ ಕೇಳುವುದು. ನಾವು ವ್ಯಾಪ್ತಿ ಸಂಧಿಯಲ್ಲಿ ನೋಡ್ತಾ ಬಂದಿದ್ದೀವಿ ಹಾಗೆ ಭಗವಂತನೇ ಎಲ್ಲದಕ್ಕೇನು ಮೂಲ. ಸೊ ಅವನಿಗೆ ನಾವು ಮಾಡಬೇಕು. ಹಾಗೆ ಬೇರುಗಳು ಗಿಡಗಳಿಗೆ ನೀರ್ ಹಾಕಿದ್ರು ಎಲ್ಲಿ ಹಾಕಿದ್ರು ಬೇರಿಗೆ ಹೋಗತ್ತೆ. ಆ ಬೇರಿನಿಂದ ತೊಯ್ದ ಆ ಟೊಂಕೆಗಳು ಪುಷ್ಪ ಎಲ್ಲವನ್ನು ಕೊಡತ್ತ. ಹಾಗೇನೆ ಅವನು ಬ್ರಹ್ಮಾದಿ ಬ್ರಹ್ಮ ಮುಂತಾದ ಎಲ್ಲ ದೇವತೆ ಒಂದೊಂದು ಟೊಂಕೆಗಳು ಅವ್ರ ಮೂಲಕವಾಗ ಫಲ ಕೊಡ್ತಾನೆ. ಫಲ ಕೊಡುವವನು ಯಾರು ಅಂತ ಅವನಿಗೆ ಎಲ್ಲೋ ಹೋದ್ರೆ ಮತ್ತೆ ಏನು ಕಷ್ಟ? ಏನ್ ಮಾಡಿದ್ರೆ ಅವನಿಗೆ ಹೋಗುತ್ತಲ್ಲ ಅಂದ್ರೆ ಅದು ನಾವೇ ತಿಳ್ಕೋಬೇಕು. ಯಾರಿಗೆ ಹೋಗುತ್ತ, ಯಾರಿಗೆ ಪೂಜೆ ಮಾಡ್ತೀವಿ ಅಂತ ತಿಳ್ಕೋಬೇಕು. ಮನಸ್ಸಲ್ಲಿ ಆ ಒಂದು ಕ್ಷುದ್ಧ ದೇವತೆಗಳನ್ನ ಇಟ್ಟುಕೊಂಡು ನಾವು ಮಾಡಿದರೆ ದೇವರಿಗೆ ಹೋದ್ರೆ ದೇವನಿಗೆ ಸ್ವತಂತ್ರ. ಅವನಿಗೆ ಹೋದ್ರನು ನಾವು ಲೌಕಿಕದಲ್ಲಿನೂ ಯಾರಿಂದ ನಾವು ಉಪಕಾರ ಪಡೆದಿದ್ದೀವಿ ಅಂತ ತಿಳ್ಕೋಬೇಕು. ಇಲ್ಲದೆ ಯಾರೋ ಒಂದು ಪೋಪ್ ತಂದು ಕೊಟ್ರೆ ಪೋಪ್ ಅವನಿಗೆ ಹೋಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ರ ಆಗೋದಿಲ್ಲ. ಕೃತಜ್ಞತೆ ಎಲ್ಲಿ ಕೊಡಬೇಕು ಅಲ್ಲಿ ಸಲ್ಲಿಸಿದ್ರೆ ಪೂರ್ಣ ಫಲ. ಯಾಕೆ ಅಂದ್ರೆ ಆ ಒಂದು ದೇವರು ಮಾಡುವ ವ್ಯಾಪಾರವನ್ನು ತಿಳ್ಕೊಂಡ್ರೆ ಆ ಅದು ಅದು ಯಥಾರ್ಥ ಜ್ಞಾನ ಆಗತ್ತೆ. ತಿಳ್ಕೊಂಡ ಕಾರಣದಿಂದ ಆ ಒಂದು ನಮಗಿರೋ ಭಕ್ತಿನೇ ಅವ್ರ ಮೇಲೆ ಬರುತ್ತೆ, ಅದಕ್ಕೆ ಫಲನೂ ಸಿಕ್ಕತ್ತೆ ಅಂತ ಹೇಳುವಾಗ ಇದಕ್ಕೆ ಕೆಲವು ಪ್ರಮಾಣಗಳನ್ನ ಕೊಟ್ಟಿದ್ದಾರೆ. ಇದು ಒಂದು ಏಕಾದಶ ಸ್ಕಂದದಲ್ಲಿನೂ ಬಂದಿದೆ, ದಶಮ ಸ್ಕಂದದಲ್ಲಿನೂ ಅಲ್ಲಿನೂ ಬಂದಿದೆ. ಆ ಅಲ್ಲಿ ಹೇಳುವಾಗ ಹೇಳ್ತಾರೆ, ಏನ್ ಹೇಳ್ತಾರೆ ಅಂದ್ರೆ ಇದು ದೇವರಿಗೆ ಯಾರ್ಯಾರು ಯಾರನ್ನ ಪೂಜೆ ಮಾಡುತ್ತಾರೆ ಅಂಬುದು ಗೀತೆಯಲ್ಲಿ 17ನೇ ಅಧ್ಯಾಯದಲ್ಲಿ ಬಂದಿದೆ. ಇದು ಶ್ರದ್ಧಾತ್ರೇಯ ವಿಭಾಗದಲ್ಲಿ ಅಲ್ಲಿ ಹೇಳಿದ್ದಾರೆ. ಯಾರ ಸಾತ್ವಿಕರು ಮಾಡೋ ಪೂಜಾ, ರಾಜಶೇಖರ್ ಮಾಡೋ ಪೂಜಾ, ತಾಮಸಿಕರು ಮಾಡೋ ಪೂಜಾ, ಅವರು ಯಾರನ್ನ ಕುರಿತು ಮಾಡುತ್ತಾರೆ ಇದೆಲ್ಲವೂ ವಿವರ ಬಂದಿದೆ. ಇಲ್ಲಿ ಏನ್ ಹೇಳ್ತಾರಂದ್ರೆ ಸಾತ್ವಿಕರು ಮಾಡೋ ಸಾತ್ವಿಕರು ಹೇಗೆ ಪೂಜೆ ಮಾಡ್ತಾರಂದ್ರೆ ಭಗವಂತ ಆ ವಿಷ್ಣುವಲ್ಲಿ ಭಕ್ತಿ ಅಂಬೋದು ಇಟ್ಟುಕೊಂಡು ಮಾಡುತ್ತಾರ ಅವರು ಸಾತ್ವಿಕರು. ಆ ರಾಜಸರು ಒಂದು ಫಲಕಾಮನೆ, ಆ ಒಂದು ತಾತ್ಕಾಲಿಕ ಯಾವ ಮಾಂ ಪುಷ್ಪತಾಂ ವಾಸಂ ಹೇಳಿದಂತೆ ಮೇಲಿಂದ ಮೇಲೆ ನೋಡುವ ವೇದಗಳಿಗೆ ಮೇಲಿಂದ ಮೇಲೆ ಅರ್ಥ ತಿಳ್ಕೊಂಡು ಪುಷ್ಪಕ್ಕೆ ಹೋಗೋರು ಪುಷ್ಪದಿಂದ ಅದು ಫಲ ಆಗಿ ಅದೇ ನಿಜವಾದ ಆ ಒಂದು ಫಲ ಅಂತ ಅವರು ತಿಳ್ಕೊಳ್ಳೋದೇ ಇಲ್ಲ ಅಂತನ್ನ ಅದನ್ನ ಹೇಳ್ತಾರೆ. ಆಮೇಲೆ ಇನ್ನೊಂದು ಮಾತು ಹೇಳ್ತಾರೆ. ಇನ್ನೊಂದು ಮಾತು ಏನ್ ಬರುತ್ತೆ ಅಂದ್ರೆ ಸಾತ್ವಿಕರು ಒಂದು ಮಾಡುವ ಪೂಜೆಗಳಿಂದ ವಿಷ್ಣು ಆರಾಧನೆಯಿಂದ ನಿಷ್ಫಲ, ಯಾವ ಆರಾಧನೆಯಿಂದ ಫಲ ಸಿಗ್ತಾ ನಿಷ್ಫಲ ಆಗೋದಿಲ್ಲ. ವಿಷ್ಣು ಆರಾಧನೆಯಲ್ಲಿ ಎರಡು ಮೂರು ಅಂಶಗಳನ್ನು ಹೇಳ್ತಾರೆ. ಒಂದು ವಿಷ್ಣು ನೇಹಾಭಿಕ್ರಮ ನಾಸ್ತಿ ಪ್ರತ್ಯವಾಯನ ವಿದ್ಯತೆ ಅಂತ ಹೇಳುತ್ತಂತೆ. ದೇವರ ವಿಷ್ಣುವಿಗೆ ನಾವು ಪೂಜೆ ಮಾಡುವಾಗ ಆ ಪೂಜೆ ಎಷ್ಟು ಮಾಡಿದ್ದೀವೋ ಅಷ್ಟು ಫಲ ಉಂಟು. ಮಾಡಿಲ್ಲ, ಇನ್ನು ಮುಂದೆ ಪೂಜೆ ಮಾಡ್ತಾ ಇರೋ ಅರ್ಧ ಪೂಜೆ ಮಾಡಿದ್ದೀವಿ ಅರ್ಧ ಪೂಜೆಗೆ ಫಲ ಉಂಟು. ಇನ್ನೂ ಅರ್ಧ ಮಾಡಿಲ್ಲ ಅಂತ ನಮ್ಗೆ ಶಿಕ್ಷಣ ಸಿಕ್ಕೋದಿಲ್ಲ. ಎಷ್ಟು ಮಾಡಿದ್ದೀವೋ ಅಷ್ಟು ವಿಷ್ಣುವಿನ ಸರ್ವೋತ್ತಮ ಅಂತ ತಿಳ್ಕೊಂಡು ಮಾಡುವ ಪೂಜೆಗಳು. ಬೇರೆ ಉಳಿದ ದೇವತೆಗಳು ಇದನ್ನು ಹೇಳ್ತಾರೆ. ಇಲ್ಲಿ ಇವನು ಬರ್ತಾನೆ, ಉಕಾಸುರ ಅಂಬವನು ಬಂದು ನಾರದರನ್ನ ಕೇಳ್ತಾರೆ, ನನಗೆ ಯಾವ ದೇವರನ್ನ ಪೂಜೆ ಮಾಡಿದ್ರೆ ಏನೇನ್ ಸಿಗತ್ತೆ, ಬೇಗ ಬೇಗ ನನ್ಗೆ ಆಗಬೇಕು ಫಲ. ಯಾಕಂದ್ರೆ ಅವನ ಹಸುರ, ಅವನು ಕೇಳೋದು ಬೇಗ ಬೇಗ ನನ್ಗೆ ಬರಬೇಕು, ತಕ್ಷಣ ಆಸುತಾಸಿ ತಕ್ಷಣ ಅಂತ ಒಲಿಬೇಕು, ತಕ್ಷಣ ಫಲ ಬೇಕು ಅಂತ ಅವನು ಕೇಳ್ತಾನೆ. ಸೊ ನಾರದ ಹೇಳ್ತಾರೆ, ಅವನಿಗೆ ತಕ್ಕಂತೆ ರುದ್ರನ ಉಪಾಸನೆ ಮಾಡೋ ತಕ್ಷಣ ಫಲ ಸಿಕ್ಕತ್ತೆ ಅಂತ. ಸೊ ಉಪಾಸನೆ ಮಾಡೋ ಕಾಲದಲ್ಲಿನೂ ಕಷ್ಟ ಇರುತ್ತೆ, ಅರ್ಧಂಬರ್ಧ ಮಾಡಿದ್ರೆ ಅದಕ್ಕೆ ರುದ್ರ ಶಿಕ್ಷಣೆಯನ್ನು ಕೊಡುತ್ತಾನೆ. ಸೊ ಆಮೇಲೆ ಅದು ನಶ್ವರವಾದ ಲೌಕಿಕವಾದ ಫಲವೇ ಅವನಿಗೆ ಸಿಕ್ಕಿ ಆ ಕೊನೆಯಲ್ಲಿ ಆ ಒಂದು ಅನರ್ಥವನ್ನು ಹೊಂದುತ್ತಾನೆ ಅಂತ. ಮತ್ತು ಇವರಿಗೆ ಬ್ರಹ್ಮದೇವರನ್ನ ಪೂಜೆ ಮಾಡಿದ್ದ ಅದು ಸ್ವಲ್ಪ ದೀರ್ಘಕಾಲ ಆಗತ್ತೆ. ಬ್ರಹ್ಮದೇವರನ್ನ ಪೂಜೆ ಮಾಡಿದ್ರು ಅದು ನಶ್ವರವೇ ಆಗತ್ತೆ. ಯಾಕೆಂದ್ರೆ ಬ್ರಹ್ಮ ಪದವಿ ಎಂಬುದಕ್ಕೇನೋ ಒಂದು ಸೀಮಿತ ಉಂಟು, ಅದಕ್ಕೆ ಅದು ನಶ್ವರ ಆಗುತ್ತೆ. ಇನ್ನೊಂದು ದೇವರನ್ನ ಬಿಟ್ಟು ಬ್ರಹ್ಮರಿಗೆ ಬ್ರಹ್ಮದೇವರ ಚತುರ್ಮುಖನಿಗೆ ಪೂಜೆ ಮಾಡಿದ್ರೆ ಅವನ್ನ ಅದನ್ನು ಸ್ವೀಕಾರ ಮಾಡುವುದಿಲ್ಲ ಅಂತ ಅದು ಹೇಳ್ತಾರೆ. ಅದೇ ವಿಷ್ಣು ಪೂಜೆ ಮಾಡಿದ್ರೆ ಯಾವಾಗಲೂ ಒಳ್ಳೇದೇ ಆಗತ್ತೆ ಎಂಬುದನ್ನ ಅದನ್ನು ಹೇಳ್ತಾರೆ. ಅದಕ್ಕೆ ವಿಷ್ಣುಗೆ ಅಂತ ತಿಳ್ಕೊಂಡು ನಾವು ಮಾಡಬೇಕು, ಬುಡಕ್ಕೆ ಮೂಲಕ್ಕೆ ಮಾಡಬೇಕು ಎಂಬುದನ್ನ ಒಂದು ಎರಡು ಮೂರು ಪ್ರಮಾಣಗಳು ಕೊಟ್ಟು ಅದನ್ನ ಹೇಳಿದ್ದಾರೆ. ಇದಾದ ಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಪದ್ಯದಲ್ಲಿ ಏನ್ ಹೇಳ್ತಾರಂದ್ರೆ ದೇವರನ್ನ ಕೊಂಡಾಡ್ತಾರೆ. ಎಕ್ಸಾಂಪಲ್ಸ್ ಎಲ್ಲ ಇಲ್ಲಿ ಕೊಟ್ಟಾಯ್ತು. ತಂದೆ ಬಹು ಸಂಭ್ರಮ, ಜನಕ ತನ್ನ ಆತ್ಮಜ ಭಾರ್ಯರಿಂದ, ಅಲ್ಲಿಂದ ಎಕ್ಸಾಂಪಲ್ ಮೂಲಕವೇ ತಿಳಿಸಿದ್ದಾರೆ. ಭಾರ್ಯರಿಂದೊಳಗೂಡಿ ಅದು ಅದು ಮತ್ತು ಜನಕ ತನ್ನ ಆತ್ಮಜೆಗೆ, ತಂದೆ ಬಹು ಸಂಭ್ರಮದಲ್ಲಿ, ತೃಣಕೃತಾಲಯ ಪಾದಪಗಳಡಿ, ಇದು ಎಲ್ಲವೂ ಎಕ್ಸಾಂಪಲ್ ಕೊಟ್ಟು ದೇವರನ್ನ ಹೇಳ್ಬಿಟ್ಟು ಎಷ್ಟು ಅಂತ ಎಕ್ಸಾಂಪಲ್ ಕೊಡೋದು, ಎಷ್ಟು ಅಂತ ದೇವರನ್ನ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂಬೋದನ್ನ ಹೇಳಿ ಇದು ಶುರು ಮಾಡ್ತಾರೆ. ಇದು ಹೇಳುವಾಗ ಹೇಳ್ತಾರೆ, ಇದು ನೆಕ್ಸ್ಟ್ ಪದ್ಯ 14th ಪದ್ಯ, ಇದು ಸ್ತೋತ್ರ ರೂಪವಾಗಿರುತ್ತೆ. ದೇವರ ಅಪೂರ್ವ ಗುಣಗಳನ್ನ ಇಲ್ಲಿ ಹೇಳ್ತಾರೆ. ದೇವರ ಎಂಬ ಕಾನ್ಸೆಪ್ಟ್ ಅನ್ನ ಈ ಅನೇಕ ಸ್ತೋತ್ರಗಳಿದೆ ಇದು ಮೂಲಕ ಕೊಡ್ತಾರೆ. ಶ್ರುತಿ ತತಿಗಳಿಗೆ ಗೋಚರಿಸದ ಅಪ್ರತಿಮ ಒಂದೊಂದು ಕ್ವಾಲಿಟೀಸು. ಶ್ರುತಿ ಎಷ್ಟು ಅಂತ ದೇವರಿಗೆ ದೇವರ ಗುಣಗಳನ್ನ, ಅನಂತ ಕಲ್ಯಾಣ ಗುಣ ಪರಿಪೂರ್ಣ ದೋಷರಹಿತ ಇದೆಲ್ಲ ಹೇಳಾಯ್ತು, ಎಕ್ಸಾಂಪಲ್ಸ್ ಕೊಟ್ಟಾಯ್ತು. ಮುಗಿಯುತ್ತ ಅಂದ್ರೆ ಮುಗಿಯೋದೇ ಇಲ್ಲ, ಯಾಕೆಂದ್ರೆ ಅವನು ಅನಂತ. ದೇವರನ್ನ ದೇವರ ಗುಣಗಳು ಎಷ್ಟು ಅಂದ್ರೆ ಲೆಕ್ಕ ಮಾಡ್ಲಿಕ್ಕೆ ಲಕ್ಷ್ಮಿಯಿಂದಲೂ ಆಗೋದಿಲ್ಲ ಅಂಬೋದನ್ನ ಹೇಳ್ತಾರೆ. ಶ್ರುತಿ ತತಿಗಳಿಗೆ, ಶ್ರುತಿ ಅಂದ್ರೆ ವೇದಗಳು ಅಪೌರುಷವಾದದ್ದು, ಯಾರಿಂದಲೂ ರಚನೆ ಮಾಡಿದ್ದಲ್ಲ ಅಂದ್ರೆ ಭಗವಂತನ ಬಗ್ಗೆ ಹೇಳುವಂತದ್ದು ಆ ಜ್ಞಾನ, ಭಗವಂತನ ಬಗ್ಗೆ ತಿಳ್ಕೊಳ್ಳಬೇಕಾದ ವಿಷಯಗಳು ಆ ಜ್ಞಾನ. ಜ್ಞಾನಕ್ಕೆ ಬಿಗಿನಿಂಗ್ ಇಲ್ಲ, ದೇವರಿಗೆ ಬಿಗಿನಿಂಗ್ ಇಲ್ಲ, ದೇವರ ಗುಣಗಳಿಗೆ ಬಿಗಿನಿಂಗ್ ಇಲ್ಲ. ಅದನ್ನು ಹೇಳುವ ಈ ವೇದಗಳಿಗೇನು ದೇರ್ ಇಸ್ ನೋ ಬಿಗಿನಿಂಗ್, ಅಪೌರುಷೇಯ ಅನಾದಿಕಾಲ, ಯಾರಿಂದಲೂ ರಚಿಸಲ್ಪಟ್ಟದ್ದಲ್ಲ. ಜ್ಞಾನವನ್ನ ರಚನೆ ಮಾಡ್ಲಿಕ್ಕೆ ಯಾರಿದ್ದಾರೆ? ಸೊ ಅದು ದೇವರ ಗುಣಗಳನ್ನ ಅದನ್ನ ಹೇಳುತ್ತೆ. ಅದಕ್ಕೆ ಅಭಿಮಾನಿ ದೇವತೆ ಲಕ್ಷ್ಮಿ ಆಗಿದ್ದಾಳೆ. ಆ ಒಂದು ಶ್ರುತಿ ಗೀತೆ ಅವಳಿದ್ಮೇಲೆ ಬಂತು ಅಂತ ಹೇಳಿ ಆ ಶ್ರುತಿ ಗೀತೆಯನ್ನ ದಶಮಸ್ಕಂಧದಲ್ಲಿ ಹೇಳ್ತಾರೆ. ಅಲ್ಲಿನೂ ಹಾಗೆ ಈ ಪ್ರಳಯ ಕಾಲದಲ್ಲಿನೂ ಉತ್ಕೃಷ್ಟ ಶಬ್ದ ವೇದ ಅದು ಆವಾಗಲೂ ಭಗವಂತನನ್ನ ಯಾಕಂದ್ರೆ ಲಕ್ಷ್ಮಿ ಅಭಿಮನ್ಯವಲ್ಲಾದವಳು. ಆ ಪ್ರಳಯ ಕಾಲದಲ್ಲಿ ಯಾರಿಗೇನೋ ಕಾರ್ಯ ಇರೋದಿಲ್ಲ ಅಂದ್ರೆ ಇತರ ಆ ಒಂದು ಜೀವಿಗಳ ಮೂಲಕವಾಗ, ದೇಹದಾರಿಗಳ ಮೂಲಕವಾಗ ಯಾವುದೂ ಅವಳು ಮಾಡೋದಿಲ್ಲ. ಬಟ್ ಅವಳು ಏಕಾಂತವಾಗಿ ಅಲ್ಲಿ ಯಾರು ಇರೋದಿಲ್ಲ, ಯಾರು ಎಚ್ಚರದ ಅಂದ್ರೆ ರುಜುಗುಣಗಳು ಇರ್ತವೆ. ಅವರು ಹೊರಗಿನ ಕೆಲಸಗಳು ಮಾಡೋದಿಲ್ಲ. ಮುಕ್ತರು ಹೊರಗಿನ ಕೆಲಸ ಅಂದ್ರೆ ಆ ಒಂದು ತಮ್ಮ ಒಳಗೆ ತಮ್ಮ ಆನಂದವನ್ನ ಅವರು ಅನುಭವ ಮಾಡ್ತಾನೆ ಇರ್ತಾರೆ, ಅದಕ್ಕೆ ತಡೆ ಇರೋದಿಲ್ಲ. ಬಟ್ ಲಕ್ಷ್ಮೀ ದೇವಿ ಭಗವಂತನನ್ನ ಕೊಂಡಾಡ್ತಾಳೆ. ಅಂಥ ಲಕ್ಷ್ಮೀ ದೇವಿ ದೇಶತಃ ಅವನ ಜೊತೆಯಲ್ಲಿ ಇದ್ದಾಳೆ, ಕಾಲತಃ ಅವನ ಜೊತೆಯಲ್ಲಿ ಅಷ್ಟು ವ್ಯಾಪ್ತಿ. ಆ ಉಳಿದ ಜೀವಗಳ ಎಲ್ಲ ಚತುರ್ಮುಖನಿಂದ ಎಲ್ಲರೂ ಅಣು ಮಾತ್ರನೇ ಅವರ ಜೀವದ ಪರಿಮಾಣ ಅಣು ಅಷ್ಟೇ ಇರೋದು ಅಂದ್ರೆ ಲಕ್ಷ್ಮಿಯದು ಅನಂತ ಅನಂತ ದೇಶ ಕಾಲ ಎಲ್ಲವೂ ಮೀರಿ ಇರೋದು ಅವರದು. ಸೊ ಅಷ್ಟು ಇರುವಂತ ಲಕ್ಷ್ಮಿ, ಶ್ರುತಿಗಳಿಗೆ ಅಭಿಮಾನಿಯಾದಂತ ಲಕ್ಷ್ಮಿ, ಆ ಶ್ರುತಿಗಳು ಲಕ್ಷ್ಮಿಗೇನೆ ಪೂರ್ತಿಯಾಗಿ ಗೊತ್ತಿಲ್ಲ ದೇವರದು. ಅಂದ್ರೆ ದೇವರು ಎಷ್ಟು ತೋರಿಸಿದ್ದಾನ ಅಷ್ಟೇ ಗೊತ್ತು, ದೇವರು ಯಾವುದನ್ನ ತೋರಿಸಿಲ್ಲವೋ ಅದು ಲಕ್ಷ್ಮಿಗೇನು ಗೊತ್ತಿಲ್ಲ. ತನ್ನ ಬಗ್ಗೆ ಪೂರ್ಣವಾಗಿ ತಿಳ್ಕೊಂಡವನು ಭಗವಂತ ಒಬ್ಬನೇ. ಲಕ್ಷ್ಮಿ ಎಷ್ಟು ಅವನು ತೋರಿಸಿದ್ದಾನೋ, ಅನಂತ ದೇಶ ಅನಂತ ಕಾಲದಲ್ಲಿ ಅವನು ಅನಂತ ಜೀವರಾಶಿಗಳು ಇದ್ದ ಕಾಲದಲ್ಲಿನೂ ಪ್ರಳಯ ಕಾಲದಲ್ಲಿನೂ ಅವಳಿಗೆ ಏನೇನೆಲ್ಲ ತೋರಿಸಿದ್ದಾನೋ ಅಷ್ಟು ಅದರಲ್ಲಿನೂ ಭಗವತನ ನೋಡ್ತಾನೆ ಇರ್ತಾಳಂತ. ಸೊ ಆ ಒಂದು ಶ್ರುತಿ ತತಿಗಳಿಗೆ ಗೋಚರಿಸಿದ ಅಪ್ರತಿಮ. ಅಪ್ರತಿಮ ಅಂದ್ರೆ ಎಂಥ ಒಂದು ಅವನು ವಿಗ್ರಹ ಅಂದ್ರೆ ಎಂಥ ಒಂದು ಪ್ರತಿಮಾ. ಆ ಒಂದು ಪ್ರತಿಮಾ ಅಂದ್ರೆ ಆ ಒಂದು ಅವನ ಸ್ವರೂಪ ಎಂಥದ್ದು. ಅವನು ಎಂಥ ಚಿದಾನಂದ ವಿಗ್ರಹ ಎಂಥವನು ಅಂದ್ರೆ ಸಾಟಿ ಇಲ್ಲ, ಅಸದೃಶನಾಗಿರೋನು ಅಂತ ಅಪ್ರತಿಮ. ಅವನಿಗೆ ಸಮನಾರ್ಧವರೇ ಇಲ್ಲ ಅಂತ ಹೇಳುವಾಗ ಅವನಕ್ಕಿಂತ ಅಧಿಕರಾದವರು ಎಲ್ಲಿ ಇರ್ತಾರೆ? ಸೊ ಅಪ್ರತಿಮ. ಅಪ್ರತಿಮ ಅಜ, ಅಪ್ರತಿಮ ಅಜ ಆನಂದ ಆತ್ಮ ಅಚ್ಯುತ ವಿತತ ವಿಶ್ವಾಧಾರ ವಿದ್ಯಾಧೀಶ ವಿಧಿ ಜನಕ ಅಂತ ಇಷ್ಟು ಒಂದು ಗುಣಗಳನ್ನ ಭಗವಂತನಲ್ಲಿ ಇರುವಂತ ಆ ಕೆಲವು ಗುಣಗಳನ್ನ ಎಕ್ಸ್ಟ್ರಾಲ್ ಮಾಡ್ತಾರ. ಅಪ್ರತಿಮ ಆಯ್ತು, ಶ್ರುತಿಗಳೇ ಗೋಚರಿಸೋದೇ ಇಲ್ಲ. ಅಷ್ಟು ಒಂದು ಅನಂತತ್ವದ ಕಾನ್ಸೆಪ್ಟ್ ಅನ್ನ ಕೊಡ್ತಾರೆ. ಮತ್ತು ಅಪ್ರತಿಮ ಅವನಿಗೆ ಸಮನಾದವರೇ ಯಾರು ಇಲ್ಲ ಅಂತ ಹೇಳುವಾಗ ಅವನಕ್ಕಿಂತ ಅಧಿಕರಾದವರು ಯಾರು ಇಲ್ಲ ಅಂದ್ರೆ ಏನಾಯ್ತು? ಎಲ್ಲರೂ ಅವನಕ್ಕಿಂತ ಕೆಳಗೆ ಇರೋರು ಅಂತಾಯ್ತು. ಆಮೇಲೆ ಅಜಾ ಅಂತ ಹೇಳ್ತಾರೆ. ಅಜಾ ಅಂದ್ರೆ ಅವನಿಗೆ ದೇವರು ಯಾವಾಗ ಹುಟ್ಟಿದ್ದ ಅಂದ್ರೆ ದೇವರಿಗೆ ಹುಟ್ಟು ಅಂಬೋದೇ ಇಲ್ಲ. ಹುಟ್ಟು ಅಂಬೋದು ಇಲ್ಲದೆ ಅಂದ್ರೆ ಲಕ್ಷ್ಮಿಗೇನೋ ಹುಟ್ಟು ಅಂಬೋದಿಲ್ಲ. ಇದನ್ನು ಲಕ್ಷ್ಮಿದು ಅಸ್ವತಂತ್ರ, ಅವಳು ಭಗವಂತ ಸ್ವತಂತ್ರನಾಗಿರುವನು. ಸಾಧಕನ ಅಜ ಅವನಿಗೆ ಹುಟ್ಟಿಲ್ಲ ಅಂತ ಹೇಳ್ತಾರ. ಅಜ ಅಂಬೋದಕ್ಕೆ ಬನ್ನಂಜಾಚಾರ್ಯ ಅವರು ಅನೇಕ ಅರ್ಥಗಳನ್ನ ಅಜಾ ಶಬ್ದಕ್ಕೆ ಅನೇಕ ಅರ್ಥಗಳನ್ನ ಅವರು ಕೊಡ್ತಾರೆ. ಸೊ ಅಜ ಅಂದ್ರೆ ಹುಟ್ಟಿ ಇಲ್ಲದವನು ಅಂತ ಒಂದು ಅರ್ಥ. ಇನ್ನೊಂದು ಅಜ ಅಂದ್ರೆ ಅಜ ಅಂಬೋದಕ್ಕೆ ಗತಿ ಅಂದ್ರೆ ಸರ್ವಜ್ಞ ಅಂಬೋ ಮೀನಿಂಗ್ ಬರುತ್ತೆ. ಅಜ ಅಂಬೋದಕ್ಕೆ ಅಜ ಘಟವು ಅಂತ ಧಾತು, ಅಜ ಕ್ಷೇಪಣೆ ಅಂತ ಒಂದು ಧಾತು, ಅಜ ಹರಣೆ ಅಜ ಧಾರಣೆ ಅಂತ ಈ ಒಂದು ಪ್ರಸಿದ್ಧವಾದ ಉಪಲಬ್ಧವಾದ ಧಾತುಗಳೇ ಇಷ್ಟಿದೆ. ಸೊ ಅಜ ಅಂಬೋದಿಂದ ಆ ಸರ್ವಜ್ಞ ಗತಿಯ ಗತ್ಯರ್ಥ ಜ್ಞಾನಾರ್ಥ ಅಂತ ಹೇಳ್ತಾರೆ. ಅಂದ್ರೆ ಸರ್ವಜ್ಞ ಅಂತ ಒಂದು ಅಜ ಕ್ಷೇಪಣೆ ಅಂದ್ರೆ ಅವನು ಯಾವ್ದು ಯಾವ್ದು ಇದೆಯೋ ಯಾವ್ದು ಯಾವ್ದು ಎನಿಥಿಂಗ್ ದಟ್ ಎಕ್ಸಿಸ್ಟ್ ಅವನಿಂದಲೇ ಎಲ್ಲವನ್ನೂ ಆ ಸ್ಥಿತಿ ಎಂಬುದು ಅವನಿಂದಲೇ ಬರುತ್ತೆ ಎಲ್ಲವನ್ನೂ. ಅವನು ಇರುವ ನಿತ್ಯ ವಸ್ತುಗಳನ್ನ ಇದು ಮೇನ್ ಆಗಿ ಹೇಳೋದು ಯಾವುದು ಅಂದ್ರೆ ನಿತ್ಯ ವಸ್ತುಗಳ ನಿತ್ಯತ್ವವನ್ನ ಅವನು ರಕ್ಷಣೆ ಮಾಡ್ತಾನೆ. ಅಜ ಹರಣೆ ಅಂತ ಹೇಳುವಾಗ ಅವನು ಹರಣೆ ಅಂದ್ರ ಯಾವುದನ್ನ ತೆಗಿತಾನೆ ಅಂದ್ರೆ ಪಾಪವನ್ನ ತೆಗಿತಾನೆ, ಮುಖ್ಯವಾಗಿ ಸಂಸಾರವನ್ನೇ ತೆಗಿತಾನೆ ಅಜ ಹರಣೆ ಅಂತ. ಆಮೇಲೆ ಹರಣೆ ಎಂಬುದಕ್ಕೆ ಆಹರಣೆ ಅಂತ ಆಹರಣೆ ಅಂತ ತರ್ತಾನೆ. ಏನು ತರ್ತಾನೆ ತರೋದು ಅಂದ್ರೆ ಆ ಒಂದು ಆಹರತಿ ಅಂದ್ರೆ ಕೆಳಗೆ ಇಳಿದು ಬರೋದು ಅಂದ್ರೆ ಅಜ ಅಂಬೋದಿಂದ ಹುಟ್ಟು ಇಲ್ಲದವನು. ಗೀತೆಯಲ್ಲಿ ಬರುತ್ತೆ, ಗೀತೆಯಲ್ಲಿ ನಾಲ್ಕನೇ ಅಧ್ಯಾಯದಲ್ಲಿ ನಾವು ಬರುತ್ತೆ ಆ ಹುಟ್ಟು ಇಲ್ಲದವನು ಹುಟ್ಟಿದ್ದ ಅಂತ. ಅಂದ್ರೆ ಅವನ ಪ್ರಾದುರ್ಭಾವ ಅವನು ದೇವರು ಅವತಾರಗಳನ್ನ ತಗೊಳ್ತಾನೆ. ಆಮೇಲೆ ಆಹರತಿ ಅಂದ್ರೆ ಕಣ್ಣುಮರೆ ಆಗ್ತಾನೆ, ಆಹಾರ ಕಣ್ಣುಮರೆ ಆದ ಅದೃಶ್ಯನಾಗ್ತಾನೆ. ಅಂದ್ರೆ ಕೃಷ್ಣಾವತಾರದಲ್ಲಿ ಅವನು ಕಣ್ಣುಮರೆ ಒಂದೊಂದು ಅವತಾರ ಸಮಾಪ್ತಿಯನ್ನು ಮಾಡಿ ಅವನು ಹೊರಡ್ತಾನಂತೆ. ಆಮೇಲೆ ಇನ್ನೊಂದು ಹರಣೆ ಅಂತ ಹೇಳುವ ಮೂಲಕವಾಗಿ ಅವನು ಏನ್ ಮಾಡ್ತಾನಂದ್ರೆ ಭಗವಂತ ನಮಗೆ ಏನು ಮಾಡ್ತಾರಂದ್ರೆ ಜೀವರನ್ನ ಫಲವನ್ನ ತಂದು ಕೊಡ್ತಾನೆ. ಫಲ ತಂದು ಕೊಡೋದು ಅಂದ್ರೆ ಎಲ್ಲೆಲ್ಲಿ ಈ ಜನ್ಮದಲ್ಲಿ ನಾವು ಮಾಡಿದ ಪುಣ್ಯವನ್ನ ಇಟ್ಟುಕೊಂಡು ಯಾವ ಯಾವ ಲೋಕಕ್ಕೆ ಸ್ವರ್ಗ ಮುಂತಾದ ಲೋಕಗಳಿಗೆ ನಮ್ಗೆ ಕರ್ಕೊಂಡು ಹೋಗ್ತಾನೆ, ಮತ್ತೆ ಅಲ್ಲಿಂದ ದುರ್ಗ ಇಲ್ಲಿ ಕರ್ಕೊಂಡು ಬರ್ತಾನೆ. ಅದು ಆಹಾರತಿ ನಮ್ಮನ್ನ ಕರ್ಕೊಂಡು ಎಲ್ಲ ಫಲವನ್ನ ಕೊಡ್ತಾನೆ. ಫಲರೂಪವಾದಂತ ಸ್ವರ್ಗ ಮುಂತಾದ ಲೋಕಗಳು ಮತ್ತು ಇವಾಗ ನಾವು ಇರುವಂತ ಸ್ಥಾನ ಮಾನ ಎಲ್ಲವನ್ನು ಕೊಟ್ಟಿದ್ದಾನೆ. ಮತ್ತು ಅದು ಧಾರಣೆ ಅಂತ ಹೇಳುವಾಗ ಎಲ್ಲವನ್ನೂ ಹೊತ್ತಿದ್ದಾನೆ, ಇಡೀ ಚರಾಚರ ಪ್ರಪಂಚವನ್ನು ಹೊತ್ತುಕೊಂಡಿದ್ದಾನೆ ಭಗವಂತ ಅಂತ. ಅಜ ಅಂಬೋ ಶಬ್ದಕ್ಕೆ ಇದನ್ನಂತ ಇನ್ನೂ ಅನೇಕ ಶಬ್ದಗಳು ತೆಗಿಬಹುದು. ಜಸ್ಟ್ ಒಂದು ಎಕ್ಸಾಂಪಲ್ಗೆ ಅನೇಕ ಅನಂತ ಕಲ್ಯಾಣ ದಾಸರು ಹೇಳುವಾಗ ಅನಂತ ಗುಣಗಳನ್ನ ಇಟ್ಟುಕೊಂಡು ಹೇಳ್ತಾರೆ. ಇದು ಬನ್ನಂಜಿ ಆಚಾರ್ಯರು ತುಂಬಾ ಅರ್ಥ ಕೊಟ್ಟಿದ್ದಾರೆ ಇದಕ್ಕೆ ಅಜ ಅಂಬೋ ಶಬ್ದಕ್ಕೆ. ಸುತಿತತಿಗಳಿಗೆ ಗೋಚರಿಸುವ ಅಪ್ರತಿಮ ಅಜ ಯಾಕೆ ಇಷ್ಟು ಅವನಿಗೆ ಆಗತ್ತೆ? ಏನ್ ಇಷ್ಟು ಅವತಾರ ಇಷ್ಟು ಪಾಪ ತೆಗಿತಾನೆ ಇದೆಲ್ಲ ಯಾಕಾಗತ್ತೆ ಅಂದ್ರೆ ಅವನು ಆನಂದ ಆತ್ಮ. ಆನಂದಾತ್ಮ ಅಂದ್ರೆ ಸ್ವಾಮಿ ಆನಂದ ಪೂರ್ಣನಾಗಿರುವಂತ ನಮ್ಗೆ ಸ್ವಾಮಿಯಾಗಿ ಇರುವನು ಅಂತ ಆನಂದ ಆತ್ಮ ಅಚ್ಯುತ ನಾವು ಕೇಳದೆ ಅಚ್ಯುತ ಅನಂತ ಗೋವಿಂದ ಪ್ರಸಿದ್ಧವಾಗಿ ಹೇಳ್ತೀವಿ. ಅಚ್ಯುತ ಅಂದ್ರೆ ಚ್ಯುತಿ ಇಲ್ಲದವನು, ಚ್ಯುತಿ ಅಂದ್ರೆ ನಾಶ ಇಲ್ಲದವನು, ನಾಶ ಅಂಬೋದೇ ಅವನಲ್ಲಿ ಇಲ್ಲ. ಏನು ನಾಶ ಇಲ್ಲ ಅಂದ್ರೆ ಚತುರ್ವಿಧ ನಾಶ ಇಲ್ಲ ಅಂತ ಹೇಳ್ತಾರೆ. ಚತುರ್ವಿಧ ನಾಶ ಅಂದ್ರೆ ಅವನಿಗೆ ದೇಹ ನಾಶ ಅಂಬೋದು ಇಲ್ಲವೇ ಇಲ್ಲ. ಅವನು ದೇಹ ತೊಕ್ಕೊಳ್ಳೋದು ಅವತಾರದಲ್ಲಿ ದೇಹ ತೊಕ್ಕೊಂಡ ಹೀಗೆಲ್ಲ ಅಲ್ಲ. ದೇವರಿಗೆ ಯಾವ ದೇಹ ಅಂಬೋದೇ ಅವನದ್ದೇ, ಅವನು ಅವನ ಸ್ವರೂಪ ದೇಹದಿಂದಲೇ ಅವನು ಬರ್ತಾನೆ. ದುರ್ಗಾದೇವಿ ಪರದೆ ಹಾಕಿದ್ದಾಗೆ ಅವನು ಪ್ರಾಕೃತ ದಂತೆ ತೋರಿಸ್ತಾಳು ದುರ್ಗಾದೇವಿ, ಹೊರತು ಅವನಿಗೆ ಆ ತರ ದೇಹವೇ ಇಲ್ಲ. ದೇಹ ಧಾರಣ ಮಾಡಬೇಕಾದ ಅವಶ್ಯಕತೆನೇ ಅವನಿಗೆ ಇಲ್ಲ. ಆ ನಶ್ವರವಾದ ದೇಹವನ್ನು ಅವನು ಯಾಕೆ ತಗೋಬೇಕು? ಸೊ ಅವನ ಅವನಿಗೆ ನಾಶರಹಿತವಾದ, ಸೊ ಅವನ ದೇಹನಾಶ ಇಲ್ಲ. ಅಪ್ಪು ಆಮೇಲೆ ದೇಹನಾಶ ಇಲ್ಲ ಅವನಿಗೆ. ಆಮೇಲೆ ಅಪೂರ್ಣತ, ಅಪೂರ್ಣತ ಅಂದ್ರೆ ಆ ಒಂದು ಅವನ ಗುಣಗಳು, ದೇವರ ಗುಣ ರೂಪ ಕ್ರಿಯೆ ಅವನನ್ನ ಬಿಟ್ಟು ಹೋಗೋದಿಲ್ಲ. ಬಿಕಾಸ್ ದೇ ಆರ್ ನಾಟ್ ಎಕ್ಸ್ಟರ್ನಲ್ ಥಿಂಗ್, ದಟ್ ಈಸ್ ಅವನದ್ದೇ ಸ್ವರೂಪ. ಅದು ಅವನದ್ದೇ ಸ್ವರೂಪ ಅಂದ್ರೆ ಸ್ವರೂಪ ಈಸ್ ವೆರಿ ಇಂಟ್ರೆನ್ಸಿಕ್ ಟು ಹಿಮ್. ಸೊ ಗುಣ ಗುಣಿ ಅಂತ ಹೇಳ್ತಾರೆ. ಗುಣ ಒಂದು ಗುಣಿಯನ್ನ ಬಿಟ್ಟು ಹೋಗೋದೇ ಇಲ್ಲ. ಬಿಕಾಸ್ ದೇ ಆರ್ ಒನ್ ಅಂಡ್ ದ ಸೇಮ್. ದಟ್ಸ್ ವಾಟ್ ಗಾಡ್ ಎಂಬ ಕಾನ್ಸೆಪ್ಟ್, ಅದನ್ನು ಏರು ಬೇರೆ ಎಂಬುದು ಇಲ್ಲ. ಆದ ಕಾರಣದಿಂದ ಅವನು ಗುಣದಿಂದಲೂ ಚ್ಯುತನಾಗಿಲ್ಲ. ಅವನ ರೂಪಗಳಿಂದ, ಅನಂತ ರೂಪದಿಂದ ಕೂಡಿದವನವನು. ಆ ರೂಪಗಳಿಂದ ಅವನಿಗೆ ವಿಯೋಗ ಇಲ್ಲ. ಅವನ ಕರ್ಮಗಳಿಂದ, ಅವನು ಮಾಡುವಂತ ಕರ್ಮಗಳು, ದೇವರ ಕರ್ಮ, ಕರ್ಮ ದೇವರು ಎರಡೂ ಭಿನ್ನ ಇಲ್ಲ. ದೇವರ ಕರ್ಮ, ಆ ಕರ್ಮ ಅವನು ಅವನು ತೋರಿಸುವಂತ ಕರ್ಮ, ಅವನ ಗುಣ ಎಲ್ಲವೂ ಎವ್ರಿಥಿಂಗ್ ಇಸ್ ಬಂಡಲ್ಡ್ ಪ್ಯಾಕೇಜ್, ಹೋಮೋಜಿನಿಯಸ್ ಪ್ಯಾಕೇಜ್. ಸೊ ಯಾವುದರಿಂದಲೂ ಅವನಿಗೆ ಚ್ಯುತಿ ಅಂಬೋದೇ ಇಲ್ಲ ಅಂತ ಅಲ್ಲಿ ಹೇಳ್ತಾರೆ. ನಾವು ನಮ್ಗೆ ಹೇಗೆ ಅಂದ್ರೆ, ನಾವು ನಮ್ಗೆ ಚ್ಯುತಿ ಇರೋರು ಮನುಷ್ಯರು, ನರರು. ನರರು ಆರ್ ಆಲ್ ಆಲ್ ದ ಜೀವಸ್. ಎಲ್ಲರಿಗೂ ವಿಯೋಗ ಅಂಬೋದಿರುತ್ತೆ, ದೇಹದ ವಿಯೋಗ. ಮುಕ್ತರಾಗಿದ್ದನ್ನು ಒಂದೇ ಕಾಲದಲ್ಲಿ ಅವರಿಗೂ ದೇಹದ ವಿಯೋಗ ಅಂಬೋದು ಇದ್ದೇ ಇತ್ತು. ಆದ ಕಾರಣದ ಚ್ಯುತಿ ಉಳ್ಳವರು ಅಂದ್ರೆ ದೋಷದಿಂದ ಕೂಡಿದವರು. ಲಕ್ಷ್ಮಿಗೆ ಅಂದ್ರೆ ಲಕ್ಷ್ಮಿಗೆಂದು ಲಕ್ಷ್ಮಿಗೆ ಸ್ವತಂತ್ರ ಅಂಬೋದು ಗುಣ ಇಲ್ಲ ಅಂದ್ರೆ ಅವಳಲ್ಲಿನೂ ಚತುರ್ವಿಧ ನಾಶದಲ್ಲಿ ಅವಳಲ್ಲಿ ಮೂರ ನಾಶ ಇಲ್ಲ. ಬಟ್ ಅಪೂರ್ಣತ ಅಂಬೋ ದೇವರ ದೃಷ್ಟಿಯಲ್ಲಿ ಅಪೂರ್ಣತ ಅಂಬೋ ದೋಷ ಅವಳಿಗೇನೆ ಇದೆ. ಸೊ ಆದ ಕಾರಣದಿಂದ ಅಚ್ಯುತ ಅವನೊಬ್ಬನೇ. ಇಟ್ಸ್ ಅನ್ ಎಕ್ಸ್ಕ್ಲೂಸಿವ್ ಧರ್ಮ ಆ ಭಗವಂತ ಆಗತ್ತೆ. ಆ ಎಕ್ಸ್ಕ್ಲೂಸಿವ್ ಧರ್ಮ ಹೇಳುವ ಮೂಲಕವಾಗಿ ಭಗವಂತನ ಪರಿಚಯ ಮಾಡಿ ಕೊಡ್ತಾ ಇದ್ದಾರೆ. ಅಚ್ಯುತ ಅಂತ ಒಂದು ಅದನ್ನ ಹೇಳ್ತಾರೆ. ಅಚ್ಯುತ ಮತ್ತು ಅಚ್ಯುತ ವಿತತ 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 ಅಂದ್ರೆ ಏನು? ವಿತತ ಅಂದ್ರೆ ತತ ಅಂದ್ರೆ ವ್ಯಾಪ್ತನಾದವನು. ವಿಶೇಷವಾಗಿ ವ್ಯಾಪ್ತ ಅಂದ್ರೆ ಎಲ್ಲಾ ಕಡೆನು ಅವನು ಇರುವವನು, ಎಲ್ಲಾ ಕಡೆನು ಇರುವವನು ಅಂಬೋದು ದೇವರ ವಿಲಕ್ಷಣವಾದ ಲಕ್ಷಣ. ಅದು ಎಲ್ಲಾ ಕಡೆಯನ್ನು ಅವನು ಇರುವವನು, ಎಲ್ಲಾ ಕಡೆನು ಅವನಿದ್ದಾನೆ. ಆಕಾಶದಂತೆ ಇಲ್ಲ, ಗುಣಪೂರ್ಣನಾಗಿ ಎಲ್ಲಾ ಕಡೆನು ಇದ್ದಾನೆ ಅಂಬೋದನ್ನ ಅದು ಹೇಳುತ್ತ. ಆಮೇಲೆ ವಿತತ ವಿಶ್ವ ವಿಶ್ವಾಧಾರ, ವಿಶ್ವಾಧಾರ ಅಂದ್ರೆ ವಿಶ್ವಕ್ಕೆ ವಿಶ್ವ ಆಧಾರ, ಸಮಸ್ತ ಪದವಾಗಿ ತಕೋಬಹುದು, ಅದರ ವಿಶ್ವ ಆಧಾರ ಅಂತ ತಕೋಬಹುದು. ವಿಶ್ವ ಅಂದ್ರೆ ಇಲ್ಲಿ ವಿಶೇಷವಾಗಿ ವಿಶ್ವ ಅಂದ್ರೆ ಅನೇಕ ಅರ್ಥ, ವಿಶ್ವಂ ವಿಷ್ಣು ರಕ್ಷಕರ ಅನೇಕ ಅರ್ಥ ಇದ್ರು. ಇಲ್ಲಿ ವಿಶೇಷವಾಗಿ ಆ ಜಾಗೃತ ಅವಸ್ಥೆಯನ್ನ ನಿಯಮನ ಮಾಡುವಂತ ಆ ವಿಶ್ವವನ್ನ ತಕೊಂಡಿದ್ದಾರೆ. ಯಾಕಂದ್ರೆ ನಮ್ಗೆ ಜ್ಞಾನ ಬರೋದು ಜಾಗೃತ ಅವಸ್ಥೆಯಲ್ಲಿ. ಆ ವಿಶ್ವ, ಆ ವಿಶ್ವರೂಪನಾಗೆ ನಮ್ಮ ಭೂಮಧ್ಯದಲ್ಲಿ ಅವನು ಯಾವತ್ತೂ ಜಾಗೃತ ಅವಸ್ಥೆಯಲ್ಲಿ ನಿಂತಿದ್ದಾನೆ. ವಿಶ್ವ ಅವನು ಒಂದು ಆಧಾರ, ವಿಶ್ವ ಆಧಾರ ಅಂತ. ವಿಶ್ವ ಈ ಇಡೀ ಸರಾಸರ ಜಗತ್ತಿಗೆ ಅವನು ಆಧಾರ, ಸರ್ವಾಧಾರನಾಗಿ ಅವನೇ ನಿಂತಿದ್ದಾನೆ ಅಂತ. ಮತ್ತು ವಿದ್ಯಾಧೀಶ, ವಿದ್ಯಾಧೀಶ ಅಂದ್ರೆ ವಿದ್ಯಾಧೀಶ ಎಲ್ಲ ವಿದ್ಯೆಗೇನು, ಎಲ್ಲ ವಿದ್ಯೆ ವಿದ್ಯಾ ಅನೇಕ ನಾವು ಹೇಳ್ತೀವಿ ಇದು ವೇದವ್ಯಾಸ ರೂಪದಿಂದ ಮತ್ತು ಅನೇಕ ರೂಪಗಳಿಂದ, ಕಪಿಲ ರೂಪದಿಂದ ಅನೇಕ ರೂಪಗಳಿಂದ ವಿದ್ಯೆಯನ್ನ, ಹೈಗ್ರೀವ ರೂಪ ಮುಂತಾದ ಹೈಗ್ರೀವ ಅನೇಕ ರೂಪಗಳು, ಅಂದ್ರೆ ಚತುರ್ಮುಖನಿಗೆ ಹೈಗ್ರೀವ ರೂಪದಿಂದ ಮುಖ್ಯತಃ ಹೇಳಿಕೊಟ್ಟದ್ದು. ಆಮೇಲೆ ಉಳಿದವರಿಗೆ ವೇದವ್ಯಾಸ ರೂಪದಿಂದ, ವೇದವ್ಯಾಸ ರೂಪ ಪರಶುರಾಮ ರೂಪನೂ ಆಗತ್ತೆ, ಅನೇಕ ದತ್ತಾತ್ರೇಯ ಮುಂತಾದ ಅನೇಕ ರೂಪದಿಂದಲೂ ವಿದ್ಯೆಯನ್ನು ಕೊಟ್ಟಿದ್ದಾನೆ. ವಿದ್ಯಾ ವಿದ್ಯಾಧೀಶ ವಿದ್ಯಾ ಎಲ್ಲ ವಿದ್ಯೆಗೇನು ಈಶನಾಗಿದ್ದಾನೆ, ಅಧೀಶ ಅಧಿಕೃತ್ಯ ಈಶನಾಗಿದ್ದಾನೆ ಅವನೇ. ವಿದ್ಯಾಧೀಶ ವಿಧಿಜನಕ, ವಿಧಿಜನಕ ಅಂತ ಹೇಳೋ ಮೂಲಕ ಆ ಒಂದು ವಿಧಿ ಅಂದ್ರೆ ಇಲ್ಲಿ ವಿಧಿ ಎಂಬುದಕ್ಕೆ ವಿಧಿ ಅಂದ್ರೆ ಚತುರ್ಮುಖ, ಅವನಿಗೆ ಜನಕನಾಗಿದ್ದಾನೆ, ಅವನನ್ನ ಆ ನಾಭಿಕಮಲದಿಂದ ಅವನನ್ನ ಸೃಷ್ಟಿ ಮಾಡಿದ ವಿಧಿಗೆ ಜನಕ. ಅದು ಒಂದು ಇನ್ನೊಂದು ವಿಧಿ, ವಿಧಿ ವಿಧಾನ ಅಂತ ಹೇಳ್ತೀವಲ್ಲ. ಸೊ ವಿಧಿ ವಿಧಾನಗಳಿಗೆ ವಿಧಿ ವಿಧ ಹ್ಯಾಗ್ ಮಾಡಬೇಕು, ಡೂಸ್ ಅಂಡ್ ಡೋಂಟ್ ಹೇಗೆ ಏನು ಅಂಬೋದನ್ನ ಅವನು ಆ ಚೌಕಟ್ಟನ್ನು ಹಾಕಿ ಕೊಟ್ಟವನು ಅವನೇ ವಿಧಿ ಜನಕ, ಅದನ್ನ ಅವನೇ ಮಾಡಿದ್ದಾನೆ ಅಂತ. ಅಲ್ಲಿ ತಾತುರ್ವರ್ಣಿಯಮ್ಮಯ ಸಿಸ್ಟಮ್ ಅಂತ ಗುಣಕರ್ಮ ವಿಭಾಗಶಃ ಅಂತ ಅವನು ಹೇಳಿದಂತೆ ಅವನೇ ಇದೆಲ್ಲ ನಿಯಮನಗಳು ಹೀಗೆ ಹೀಗೆ ಮಾಡಿದ ವೇದಗಳಲ್ಲಿ ಹೇಳುತ್ತ ಅದನ್ನೇ ಅವನು ಅವತಾರ ರೂಪಗಳನ್ನು ಬಂದು ಮಾಡಿ ತೋರಿಸಿ ಜ್ಞಾನಿಗಳ ಮೂಲಕವಾಗುವಂತ ಮಾಡಿ ತೋರಿಸಿದ್ದಾನೆ. ವಿಧಿಜನಕ ಮತ್ತು ಇಷ್ಟೇ ಮಹಿಮೆ ಅವನಿದೆ. ಈಗ ಇದ್ರನು ಪ್ರತಿ ದಿವಸ ಅಂದ್ರೆ ಪ್ರತಿ ಕ್ಷಣದಲ್ಲಿನೂ ಅವನು ಏನ್ ಮಾಡ್ತಾನಂದ್ರೆ ಚೇತನರ ಒಳಗೆ, ಅಂದ್ರೆ ಇಷ್ಟು ಮಹಿಮೆಯಿಂದ ಇರುವನು ಪ್ರತಿಯೊಂದು ಚೇತನ ಆ ಒಂದು ಜೀವಿಗಳಲ್ಲಿ ಪ್ರಾಣಿಗಳಲ್ಲಿ ಇದ್ದು ಅವನು ಪ್ರಾಕೃತ ಪುರುಷಾನಂದದಲ್ಲಿ, ಅಂದ್ರೆ ಎಲ್ಲರ ಮೇಲೂ ಅವನಿಗೆ ಇರುವಂತ ಅಪಾರ ಕಾರುಣ್ಯವನ್ನ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಒಂದು ಕರ್ಮವನ್ನ ಮಾಡಬೇಕು ಅಂದ್ರೆ ಅದಕ್ಕೆ ಶಕ್ತಿ ಬೇಕು, ಶಕ್ತಿ ಬೇಕು. ಆಮೇಲೆ ಅದಕ್ಕೆ ಒಂದೊಂದು ಒಂದು ಹುಳ ಹುಟ್ಟಪಟ್ಟ ಇದ್ರು ಅದಕ್ಕೆ ದೇಹಗಳು ಬೇಕು, ಅದಕ್ಕೆ ಬದುಕಲಿಕ್ಕೆ ಆ ಒಂದು ಅನ್ನದ ವ್ಯವಸ್ಥೆ ಒಬ್ಬೊಬ್ಬರಿಗೇನು ಆಗಬೇಕು. ಇದು ಎಲ್ಲವನ್ನೂ ಮಾಡಿ ಅವರು ನಮ್ಮ ಒಳಗೇನೂ ಹೊಕ್ಕಿ ಆ ದೇವತೆಗಳು ಲಕ್ಷ್ಮಿ ಎಲ್ಲರಲ್ಲೂ ಹೊಕ್ಕಿ ಅವನು ಏನು ಮಾಡ್ತಾನಂತ ಅಪ್ರಾಕೃತ ಪುರುಷನಂದಲೇ ಒಂದು ಅಲ್ಪ ನಾವೇ ಮಾಡ್ತೀವಲ್ಲ, ದಿನಾಗಲೂ ಎಷ್ಟು ಜನರನ್ನ ನೋಡ್ತೀವಿ, ಎಷ್ಟು ಜನರನ್ನ ನೋಡ್ತೀವಿ ನಾವು, ಪ್ರತಿಯೊಬ್ಬರಲ್ಲಿನೂ ಅವನೇ ನಿಂತು ಆ ಕೆಲಸ ವ್ಯಕ್ತ ಆಗ್ತಾ ಇದೆ. ಶ್ರೀನಗೃತ ಆಲಯದಳು ಅಂತ ಅಲ್ಲಿ ಹೇಳಿದಾಗೆ ಎಲ್ಲ ವ್ಯಕ್ತ ಆಗ್ತಾ ಇದೆ ಅಂದ್ರೆ ಅಲ್ಲಿ ಅಗ್ನಿ ಇದ್ದ ಅಗ್ನಿ ಇರಬೇಕು, ಅಗ್ನಿ ಅಗ್ನಿಯಿಂದಲೇ ಹೊಗೆ ಬಂದ್ರು ಎಲ್ಲವೂ ಆಗತ್ತೆ. ಹಾಗೇನೆ ಎಲ್ಲರಲ್ಲಿನೂ ಇದ್ದು ಅವರಂತೆ ಪ್ರಾಕೃತ ಪುರುಷನಂತೆ ಅವನು ಪ್ರತಿ ದಿವಸ ಚೇತನರೊಳಗೆ ಪ್ರಾಕೃತ ಪುರುಷನಂದದಲ್ಲಿ ಸಂಚರಿಸುತ್ತ ಎಲ್ಲ ಒಂದು ಕೆಲಸಗಳನ್ನು ವ್ಯಾಪಾರ ಎಲ್ಲವನ್ನೂ ಅವನೇ ಮಾಡಿಸಿ ವ್ಯಾಪ್ತಿಯನ್ನು ಹೇಳ್ತಾ ಇದ್ದಾರೆ. ಪುರುಷನನ್ನು ಸಂಚರಿಸುತ್ತ ನಿಯಮ್ಯ ನಿಯಾಮಕನು, ಅವನೇ ನಿಯಾಮಕನ ಸ್ವತಂತ್ರವಾದ ನಿಯಾಮಕನಾಗಿ ಅವನೇ ಇದ್ದಾನೆ. ಮತ್ತು ಅವನ ಕೆಳಗಡೆ ಲಕ್ಷ್ಮಿ ನಿಯಾಮಕಳಾಗಿದ್ದಾಳೆ, ಅದು ಕೆಳಗಡೆ ವಾಯುದೇವರು. ಸೊ ಪ್ರತಿಯೊಬ್ಬರು ಲಕ್ಷ್ಮಿಯಲ್ಲಿ ನಿಂತು ಅವನೇ ಲಕ್ಷ್ಮಿಗೆ ಕೆಳಗಿರೋರಿಗೆ ನಿಯಮನ ಮಾಡಬೇಕು. ಆಮೇಲೆ ಲಕ್ಷ್ಮಿಯನ್ನ ನಿಯಮನ ಮಾಡುವಾಗ ಆ ನಿಯಮ್ಯರಾಗಬೇಕು, ಕಂಟ್ರೋಲರ್ ಕಂಟ್ರೋಲ್, ಇನ್ಸ್ಟಿಗೇಟರ್ ಇನ್ಸ್ಟಿಗೇಟೆಡ್. ಅದು ಲಕ್ಷ್ಮಿಯಲ್ಲಿ ಅದು ಪ್ರತಿಫಲನ ಆಗಬೇಕಂದ್ರೆ ಅಲ್ಲಿನ ಅವನೇ ನಿಂತು ಹಾಗೆ ಭಾರ್ಯರಿಂದೊಡಗೂಡಿ ಕಾರಣಕಾರಿಯ ವಸ್ತುಗಳಲ್ಲಿ ಪ್ರೇರಿಯ ಪ್ರೇರಕ ಅಂತ ಅಲ್ಲಿ ಬಂದಿದೆಯಲ್ಲ, ಅದು ವ್ಯಾಪ್ತಿ ಓತಪ್ರೋತವಾಗಿ ಇರುವಂತ ಆ ವ್ಯಾಪ್ತಿಯನ್ನ ಇಲ್ಲಿ ಹೇಳ್ತಾರೆ. ಸೊ ಸಂಚರಿಸಿದ ನಿಯಮ್ಯ ನಿಯಾಮಕನು ತಾನಾಗಿ ಅಂದ್ರೆ ಎಲ್ಲರ ಮೂಲಕ ಅವನು ಮಾಡಿದರೂ ಅವನಿಗೆ ಯಾರ ಅಪೇಕ್ಷೆಯ ಬೇಕಾಗಿಲ್ಲ. ಲಕ್ಷ್ಮಿ ಮೂಲಕ ಅವ್ರಿಗೆ ಮಾಡ್ತಾರಂದ್ರೆ ಲಕ್ಷ್ಮಿಯ ಸಹಾಯ ಬೇಕಾಗಿಲ್ಲ, ಯಾಕಂದ್ರೆ ಲಕ್ಷ್ಮಿಯಲ್ಲಿ ನಿಯಮ್ಯ ರೂಪದಿಂದ ಲಕ್ಷ್ಮಿಯಲ್ಲಿನೂ ಅವನೇ ಇದ್ದಾನೆ, ಎಲ್ಲರಲ್ಲಿನೂ ಅವನೇ ಇದ್ದಾನೆ. ಸೊ ಅವನೇ ತಾನಾಗಿ ಮಾಡ್ತಾ ಇದ್ದಾನಂತ ಹೇಳುವಾಗ ಎಲ್ಲಾ ಕೆಲಸವು ಸ್ವತಂತ್ರ, ಒಂದು ಸ್ವತಂತ್ರ ಎಂಟಿಟಿ, ಅವನಿಂದಲೇ ಎಲ್ಲವೂ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ತಾನಾಗಿಂದ್ರೆ ಒಂದು ಪರರ ಪರರ ಅಪೇಕ್ಷೆ ಇಲ್ಲದೆ ವಿದೌಟ್ ಎನಿಬಡಿ ಸಪೋರ್ಟ್ ಅಂತ ತಾನಾಗಿ ತಾನಾಗಿ ಅಂದ್ರೆ ಅದೇ ಸೇಮ್ ಥಿಂಗ್ ಸ್ವತಂತ್ರನಾಗಿ ತಾನಾಗಿ ಅಂದ್ರೆ ಅವನಿಗೆ ಮಾಡಬೇಕು ಎಂಬುದೇ ಇಲ್ಲ. ಉಳಿದವರಿಗೆಲ್ಲ ಕರ್ಮದಲ್ಲಿ ಲಕ್ಷ್ಮಿಯನ್ನ ಬಿಟ್ಟುಬಿಟ್ರೆ ಎಲ್ಲರಿಗೇನು ಕರ್ಮ ಬಂಧನೆ ಎಂಬುದಿರುತ್ತೆ. ಲಕ್ಷ್ಮಿಗೆ ಅವಳ ಸ್ವರೂಪದ ಆವಿರ್ಭಾವ, ದೇವರಿಗೆ ಇಂಥ ಸೇವೆಗಳನ್ನ ಮಾಡಬೇಕು ಎಂಬುದು ಅವರ ಇಚ್ಛೆ, ತನ್ನ ಭಕ್ತಳ ಇಚ್ಛೆಯನ್ನ ಪೂರೈಸ್ತಾನೆ ದೇವರು. ಅವಳ ಇಚ್ಛೆ ಮಾಡೋದಿದೆ, ಇವನಿಗೆ ಅದೂ ಇಲ್ಲ, ತಾನಾಗಿ ಇವನಿಗೇನು ಸಹಾಯ, ಇವನಿಗೇನು ಇಚ್ಛೆ ಇದೆ ಅಕ್ಕೋದಿದೆ ಇದ್ರೂ ಅವನಿಗೆ ಇದು ಮಾಡಬೇಕು ಅಂತ ಹೇಳೋರು. ಅದೇ ಸ್ವತಂತ್ರ ಎಂಬುದಲ್ಲೇ ಎಲ್ಲ ಅರ್ಥವು ಬಂದ್ಬಿಡತ್ತೆ. ಸೊ ಹಾಗೆ ಅವನು ಸಂಚರಿಸೋ ನಿಯಮ್ಯ ನಿಯಾಮಕನು ತಾನಾಗಿ ಯಾಕೆ ಇದೆಲ್ಲ ಮಾಡ್ತಾ ಅಂದ್ರೆ ಸಂತೈಪ ಎಲ್ಲರನ್ನೂ ರಕ್ಷಣೆ, ಅವರವರ ಸ್ವಭಾವ ಅವರವರ ಕರ್ಮಕ್ಕನುಗುಣವಾಗಿ ಅವರವರಿಗೆ ಎಲ್ಲರಿಗೇನು ರಕ್ಷಣೆ ರಕ್ಷಣೆ ಕೊಡ್ತಾನೆ ಅಂತ ಇಲ್ಲಿ ಹೇಳೋದ್ರಿ. ಕೃಷ್ಣಾರ್ಪಣ ಮಸ್ತು.
ಸರಿ ಶ್ರೀನಿವಾಸ ಸರಿ, ನಮಸ್ಕಾರ.
ನಮಸ್ಕಾರ.
ಕೃಷ್ಣಾರ್ಪಣ.